ಕಡ್ಡಿ ಮೇಲೆ ಅಲ್ಲ
ಇದನ್ನ
ಇದನ್ನ
ಡಿಸ್ಟೆನ್ಸ್
ಫ್ಲಾಟ್ ಮಾಡಿ ಫ್ಲಾಟ್ ಅಷ್ಟು ಹಾಗೆ
ಆಯ್ತು ಇಲ್ಲ
ಒಂದು ನಿಮಿಷ
ಫ್ಲಾಟ್ ಮಾಡಲ್ಲ
ಫ್ಲಾಟ್ ಫುಲ್ ಫ್ಲಾಟ್ ಮಾಡಿ
ಫುಲ್ ಫ್ಲಾಟ್ ಆಗಿ
ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಬ್ಧಯೇ ನಮಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀರಾಕರಾಂಚಿತಾಂತರೀರಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾದಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜಪದದ್ವಂದ್ವ ವಾರಯಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಪ್ರತಿರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬ ಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಶ್ರೋತ್ರಾದೀನ್ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದಿ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹೋಗದಂತೆ ಮಾಡಿ ಅದನ್ನೇ ಯಜ್ಞ ಅಂತ ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಕೆಲವರು ಇಂದ್ರಿಯಗಳಲ್ಲಿ ಏನೇನು ಪದಾರ್ಥಗಳು ಹಾಕಬೇಕೋ ಹಾಕುತ್ತಾ ಸ್ವಾಮಿ ಇದು ನಿನಗರ್ಪಿತ ಅಂತ ಮಾಡುತ್ತಾರೆ. ಇವೆಲ್ಲವೂ ಕೂಡ ಮಾಡುವ ಕಾಲಕ್ಕೆ, ಅಂದರೆ ಇಂದ್ರಿಯ ನಿಗ್ರಹ ಮಾಡುವಾಗಲೂ ಇಂದ್ರಿಯಗಳಿಗೆ ಆಹಾರಾದಿಗಳನ್ನು ಕೊಡುವಾಗಲೂ ಕೂಡ ಸ್ವಸ್ವಾತಂತ್ರ್ಯಾಭಿಮಾನ ತ್ಯಾಗೇನ, ತನ್ನಲ್ಲಿ ಎಷ್ಟೋ ಸ್ವಾತಂತ್ರ್ಯವಿಲ್ಲ, ದೇವರು ಮಾಡಿಸಿದ್ದು, ದೇವರು ಕೊಟ್ಟ ಬುದ್ಧಿ, ದೇವರ ಪ್ರೇರಣೆ, ಇದರಿಂದ ಮಾಡುತ್ತಾ ಇದ್ದೇನೆ. ಇಂದ್ರಿಯ ನಿಗ್ರಹ ನನಗಾಗ್ತಾ ಇದೆ, ಸ್ವಾಮಿ ತಂದು ಕೊಟ್ಟದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಅವನೇ ಸಂಕಲ್ಪ ಕೊಟ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ಆ ಮನಸ್ಸನ್ನು ನಿಗ್ರಹ ಮಾಡಿ ಅವನೇ ಇಂದ್ರಿಯಗಳನ್ನು ನನ್ನ ಹತೋಟಿಗೆ ತಂದು ಕೊಡತಾ ಇದ್ದಾನೆ, ಕೊಟ್ಟಿದ್ದಾನೆ ಅಂತ ಯಾರು ಸದಾ ಚಿಂತನೆ ಮಾಡಿ ಆ ರೀತಿಯಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದೇ ಭಗವಂತನ ಯಜ್ಞ ಅಂತ ಅರ್ಪಣೆ ಮಾಡುತ್ತಾರೆ. ಇನ್ನು ಕೆಲವರು ಇಂದ್ರಿಯಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳನ್ನು ಅರ್ಪಣೆ ಮಾಡುವಾಗ ಭಗವಂತನ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಇಲ್ಲಿ ಸ್ವಲ್ಪ ವಿಷಯವಿದೆ, ಯಾಕೆಂದರೆ ನಮಗೆ ರಘುನಾಥರಾಯರು ಇಷ್ಟೇ ಸಮಯದಲ್ಲಿ ಇಷ್ಟು ಮುಗಿಸಬೇಕು ಅಂತ ಕೊಟ್ಟಿಲ್ಲ. ಆದ್ದರಿಂದ ಒಳಗಿನವರು ಏನು ಪ್ರೇರಣೆ ಮಾಡುತ್ತಾರೆ ಅವೆಲ್ಲ ಹೇಳೋದಾಗ್ತಾ ಇದೆ. ಇಲ್ಲದಿದ್ದರೆ ಮುಗಿಸೋದ್ರಲ್ಲೇ ತಾತ್ಪರ್ಯ ಇರ್ತಾ ಇತ್ತು, ಹೇಳೋದ್ರಲ್ಲಿ ತಾತ್ಪರ್ಯ. ಪ್ರವಚನಕ್ಕೆ ಚೆನ್ನಾಗಿದೆ, ಇಂದ್ರಿಯಗಳನ್ನು ನಿಗ್ರಹ ಮಾಡಿ, ಆ ಇಂದ್ರಿಯಗಳ ನಿಗ್ರಹ ಮಾಡಿದ್ದು ಯಜ್ಞ ಅಂತ ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಇಂದ್ರಿಯ ನಿಗ್ರಹ ಹೇಗೆ, ಇಂದ್ರಿಯ ನಿಗ್ರಹ ಹೇಗೆ ಸಾಧ್ಯ ಅಲ್ಲ? ನೀವೆಲ್ಲ ಇಂದ್ರಿಯ ನಿಗ್ರಹ ಮಾಡಿದವರಲ್ವಾ ಅಲ್ವಾ? ಹೌದು ಅಲ್ಲ, ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಇಂದ್ರಿಯ ನಿಗ್ರಹ ಇದ್ದವರೇ, ಪೂರ್ಣ ಮಟ್ಟಿಗೆ ಯಾರಿಲ್ಲ, ಅದು ಸತ್ಯ. ಇಂದ್ರಿಯ ನಿಗ್ರಹ ಇದ್ದವರು ಅಂತ ನಾನು ಹೇಳಿದ್ದು ಸತ್ಯ, ಯಾಕೆ ಎಲ್ಲರಿಗೂ ಅವರವರ ಮಟ್ಟಕ್ಕೆ ತಕ್ಕಂತೆ ಇಂದ್ರಿಯ ನಿಗ್ರಹ ಇದ್ದೇ ಇದೆ. ಒಬ್ಬರಿಗೆ ಹಾಸಿಗೆ ಮೇಲಿಂದ ಎದ್ದ ಕೂಡಲೇ ಬಾಯಲ್ಲಿ ಬೀಳಬೇಕು, ಎದ್ದ ಕೂಡಲೇ ಬಾಯಿ ಬೀಳಬೇಕು, ಇಲ್ಲದಿದ್ದರೆ ಏನೋ ಕಳ್ಕೊಂಡ ಭಾವನೆ ಅವರಿಗೆ ಪಾಪ. ಅಂತಹದ್ದು ನಿಮಗೆ ಬೆಳಿಗ್ಗೆದ್ದು ಸ್ನಾನ ಮಾಡಿ ಅದು ಏನೂ ಅನ್ನಿಸ್ತಾ ಇಲ್ಲ, ಮತ್ತೆ ಇಂದ್ರಿಯ ನಿಗ್ರಹ ಇದೆಯೋ ಇಲ್ವೋ? ಏಕಾದಶಿ ಮಾಡ್ತಾ ಇದ್ದೀರಿ, ಇಂದ್ರಿಯ ನಿಗ್ರಹ ಇದೆಯೋ? ಇದೆ. ಪೂರ್ಣ ಮಟ್ಟದ್ದು ಬರಬೇಕಾದ್ರೆ ಹೇಗೆ? ಆವಾಗಂದ್ರೂ ಇಂದ್ರಿಯಗಳ ನಿಗ್ರಹ ಅಂದರೆ ಏನು? ಇಂದ್ರಿಯಗಳ ನಿಗ್ರಹ ಅಂದರೆ ನಿಜವಾಗಿ ಏನು ಅಂದರೆ, ಪದಾರ್ಥ ವಿಷಯ ಅಂದರೆ ವಿಷಯ ಪದಾರ್ಥಗಳೇನಿವೆ ಅದೇ ಸುಖ ಕೊಡತಾ ಇಲ್ಲ ಎಂಬ ನಿಜವಾದ ಭಾವನೆಯಿಂದ. ಸುಖ ಯಾವುದು ಕೊಡ್ತಾ ಇದೆ? ಪದಾರ್ಥವೋ ದೇವರು? ದೇವರು ಪದಾರ್ಥದಲ್ಲಿ ನಿಂತು ಆ ಸುಖವನ್ನ ಸ್ವಾಮಿ ಪದಾರ್ಥ ನೆಪ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾದರೆ ಸುಖ ಕೊಡೋದು ಯಾರು? ದೇವರೇ. ಪದಾರ್ಥ ನೆಪ ಮಾತ್ರ ಆಗಿದೆ. ಆದರೆ ಈ ಎಚ್ಚರವಿಲ್ಲದೆ ನಾವು ಪದಾರ್ಥವೇ ಸುಖ ಕೊಡ್ತಾ ಇದೆ ಅಂತ ಅದರ ಹಿಂದೆ ಓಡ್ತಾ ಇದೆ, ಹೌದಲ್ವೋ? ಅದನ್ನ ಬಿಡೋದೇ ಇಂದ್ರಿಯ ನಿಗ್ರಹ. ನೋಡಿ, ಡೆಫಿನೇಷನ್ ಬಹಳ ಡಿಫರೆನ್ಸ್ ಬಂತು. ಯಾಕೆ ತಲೆಯಲ್ಲಿ ಪದಾರ್ಥ ಬಿಟ್ಟು, ಪದಾರ್ಥ ಬಿಟ್ಟು ಅದಕ್ಕೆ ನೋಡಿ, ಈ ಗಯಾದಲ್ಲಿ ಶ್ರಾದ್ದ ಮಾಡಿಸಿದಾಗ ಗಯಾಕ್ಕೆ ಹೋದಾಗ ನಿಮಿಷ್ಟವಾದ ಪದಾರ್ಥಗಳು ಬಿಟ್ಟು ಬಿಡಿ ಅಂತಾರೆ. ಯಾರು ಬಿಟ್ಟು ಬಂದಿರ್ತಾರೆ? ಪದಾರ್ಥ ಬಿಟ್ಟಿರ್ತಾರೆ, ಇಷ್ಟ ಬಿಟ್ಟಿರಲ್ಲ ಅದರ ಮೇಲೆ ಅಲ್ವಾ? ಅದಕ್ಕೆ ಕೇಳ್ತಿರ್ತಾರೆ, ಅಲ್ರಿ ನಾವು ಗಯಾದೊಳಗೆ ಬಿಟ್ಟಿದ್ದೀವಿ, ನೈವೇದ್ಯ ಅಂತ ಹಾಕ್ತಾರೆ, ತಗೋಬೇಕು ಇಲ್ವೋ? ನಿಜವಾಗಿ ಬಿಟ್ಟಿದ್ರೆ ಆ ಪ್ರಶ್ನೆ ಬರಲ್ಲ, ನಿಜವಾಗಿ ಬಿಟ್ಟಿದ್ರೆ ಆ ಪ್ರಶ್ನೆಯೇ ಬರಲ್ಲ. ಬಿಟ್ಟೆ ಪಕ್ಕಕ್ಕೆ ಇಟ್ಟರೆ ಆಯ್ತಪ್ಪ ಅಲ್ಲ, ಅಂದರೆ ಒಳಗೆ ತಗೋಬೇಕು ಅಂತಿದೆ. ಸರಿ, ಯಾರೋ ಹೇಳಿದರು ಒಮ್ಮೆ ಹಾಕಿದಾಗ ಪ್ರಸಾದ ಅಂತ ತಗೋಬಹುದು, ಅಪ್ಪ ಬದುಕಿದೆ ಅಂತ ತಗೊಂಡಾಯಿತು. ತಗೊಂಡ ಮೇಲೆ ಮತ್ತು ಪ್ರಶ್ನೆ, ಅಲ್ರಿ ಯಜಮಾನ ಬಲವಂತ ಮಾಡ್ತಾನೆ, ಏನು ಬಿಟ್ಟ ಪದಾರ್ಥ ಯಜಮಾನ ಬಲವಂತ ಮಾಡ್ತಿದ್ದಾನೆ, ಬೇಡ ಅಂದ್ರೆ ನೊಂದು ಕೊಡ್ತಾನೆ, ಏನ್ ಮಾಡ್ಲಿ, ತಿಂದು ಬಿಡಯ್ಯ, ಸುಮ್ಮನೆ ಹಾಕಿ ಒದ್ದಾಡ್ತೀಯ. ಆ ಪದಾರ್ಥದ ಮೇಲೆ ಅಮ್ಮ ಚೆನ್ನಾಗಿ ಕೂತಿದೆ, ಹೌದಲ್ಲ, ಸುಮ್ಮನೆ ಬಿಟ್ಟೆ ಬಿಟ್ಟೆ ಬಿಟ್ಟೆ. ಇಲ್ಲಿ ಬಿಟ್ಟದ್ಯಾವುದು? ಪದಾರ್ಥ, ಇಂದ್ರಿಯ ನಿಗ್ರಹ, ಪದಾರ್ಥ ಬಿಟ್ಟೆ. ಇದು ನನಗೆ ತಿಂಬಲ್ಲ ತಿಂಬಲ್ಲ, ಮನಸ್ಸು ಮಾತ್ರ ಅದರ ಮೇಲೆ ಕೂತಿದೆ. ಇದು ಇಂದ್ರಿಯ ನಿಗ್ರಹವಾ? ಅಲ್ಲ ಅಂದರು. ಆ ಪದಾರ್ಥದ ಮೇಲೆ ಅದು ಸುಖ ಕೊಡುತ್ತೆ ಎಂಬ, ನೋಡಿ, ಪದಾರ್ಥವನ್ನು ಬಿಟ್ಟಿವಿ, ಪದಾರ್ಥದ ಮೇಲೆ ಅಂಟು ಹೋಗಿಲ್ಲ ಅಲ್ವಾ ಪ್ರಾಬ್ಲಮ್. ಯಾಕೆ ಹೋಗಿಲ್ಲ ಅಂದರು? ಯಾಕೆ ಹೋಗಿಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಕೂತಿದೆ, ಇದೇ ಸುಖ ಕೊಡುತ್ತೆ, ಇದೇ ಸುಖ ಕೊಡುತ್ತೆ, ಇದೇ ಸುಖ ಕೊಡುತ್ತೆ. ಹಾಗಾದರೆ ಒಳಗಿಂದ ಈ ಪದಾರ್ಥದ ಮೇಲೆ ಅಂಟೇ ಹೋಗಬೇಕಾದರೆ ಇದು ಸುಖ ಕೊಡ್ತಾ ಇಲ್ಲ, ದೇವರೇ ಸುಖ ಕೊಡ್ತಾ ಇದ್ದಾನೆ ಎಂಬುದು ಚೆನ್ನಾಗಿ ಮನಮುಟ್ಟಿ ಬಂದರೆ, ಮನಮುಟ್ಟಿ ಬಂದರೆ ಆವಾಗ ಪದಾರ್ಥದ ಮೇಲೆ ಅಂಟು ಬಿಡಲಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತನಲ್ಲಿ ಕೇಳ್ಕೋಬೇಕು, ಸ್ವಾಮಿ ನೀನೇ ಸುಖಪ್ರದ, ಪದಾರ್ಥ ಅಲ್ಲ ಅನ್ನೋದು ಕ್ಷಣ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ಬರುವಂತೆ ನೀನೇ ಮಾಡಬೇಕಯ್ಯ. ಹಾಗೆ ಮಾಡಿದರೆ ನಾನು ವಿಶೇಷವಾಗಿ ಸಾಧನೆ ಮಾಡಲಿಕ್ಕಾಗುತ್ತೆ, ಇಲ್ಲ ಬರೀ ಡೊಂಬರಾಟ, ಪದಾರ್ಥಗಳ ಬಿಡುವ ಡೊಂಬರಾಟ, ಮನಸ್ಸೇನೋ ಅದರ ಮೇಲೆ ಕೂತಿರುತ್ತೆ. ಮೇಲ್ನೋಟಕ್ಕೆ ಹೊರಗೆಲ್ಲರೂ ಹೊಗಳ್ತಾ ಇರ್ತಾರೆ, ಎಂಥ ವೈರಾಗ್ಯ ಈ ಅವರು, ಎಂಥ ವೈರಾಗ್ಯ, ಇದು ಬಿಡುತ್ತಾರೆ, ಅದು ಬಿಡುತ್ತಾರೆ, ಇದು ಬಿಡುತ್ತಾರೆ, ಕೊನೆಗೆ ದೇವರನ್ನೇ ಬಿಟ್ಬಿಡ್ತಾರೆ. ದಾಸರಂದರು ಪದಾರ್ಥ ಬಿಡೋದರ ಮೂಲಕ ದೇವರನ್ನೇ ಬಿಟ್ಟಿದ್ದಾರೆ. ಅದೇ ಹಾಗೆ ಸುಖಪ್ರದ ಅವನೇ ಅನ್ನೋದೇ ಬಿಟ್ಟುಬಿಟ್ಟಿದ್ದಾರೆ, ಪದಾರ್ಥವೇ ಸುಖ ಕೊಡ್ತಾ ಇದೆ ಎಂಬುದು ತಲೆಯಲ್ಲಿ ಕೂತಿದೆ. ಅದಕ್ಕೆ ದೇವರನ್ನು ಬಿಡುವ ವ್ರತಗಳನ್ನು ಮಾಡಬೇಡಿ, ದೇವರನ್ನು ಹಿಡಿಯುವ ವ್ರತವನ್ನು ಮಾಡಿ. ಸುಖಪ್ರದ ಅವನೇ ಎಂಬುದು ತಲೆಗೆ ಬಂದರೆ ಇಂದ್ರಿಯ ನಿಗ್ರಹ ಸಾಧ್ಯ. ಎರಡನೆಯದು ಕೊಟ್ಟರು, ಯಾರೋ ಹೀಗೆ ವೈರಾಗ್ಯ ಅಂತ ತುಂಬ ಉಪವಾಸ, ಅದು ಉಪವಾಸಾದಿಗಳಿಗೆ ವಿರೋಧಿ ಅಲ್ಲ, ನಾನು ಮಾಡಬೇಕಾದ ಕ್ರಮದಲ್ಲಿ ಮಾಡಬೇಕು, ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಪದಾರ್ಥ ತ್ಯಾಗ ಮಾಡುವುದೇ ವೈರಾಗ್ಯ ಅಂದ್ಕೊಂಡ್ರು, ಭೋಗ ತ್ಯಾಗ ಮಾಡುವುದೇ ವೈರಾಗ್ಯ ಅಂದುಕೊಂಡ್ರು. ಅದಕ್ಕೆ ದಾಸರು ಹೇಳಿಬಿಟ್ರು, ಕಾಗೆಯಂತೆ ಮೈ ಕರ್ರಗೆ ಮಾಡಿಕೊಂಡು, ಇದೇ ಹೇಳ್ತಾರೆ, ಕಾಗೆಯಂತೆ ಮೈ ಕರ್ರಗೆ ಮಾಡಿಕೊಂಡು ಎಲ್ಲ ಬಿಟ್ಟು ಕೊಡೋದು ವೈರಾಗ್ಯ ಅಲ್ಲ, ಸ್ವಾಮಿ ಕೊಟ್ಟದ್ದು ಉಂಡು ಹರಿಗರ್ಪಿಸುವುದೇ ನಿಜವಾದ ವೈರಾಗ್ಯ. ಆ ಉಣ್ಣೋ ಕಾಲಕ್ಕೆ ಸ್ವಾಮಿ ಸುಖ ಕೊಡ್ತಾ ಇದ್ದಾನೆ ಎಂಬ ಭಾವನೆಯಿಂದ ಉಂಡು ಅವನೇ, ನೀ ಕೊಟ್ಟ ಸುಖ ನಿನಗರ್ಪಿತ ಹರಿಯೇ ಅಂತ ಆ ಭಗವಂತನ ಚಿಂತನೆ ಮಾಡ್ತಾರಲ್ಲ, ಅವರು ನಿಜವಾದ ವೈರಾಗ್ಯವಂತರು ಅಂತ ಹೇಳಿದ್ದು ಅಲ್ಲಿಗೆ ಹೋಯಿತು ಪೋಸ್ಟ್. ಅಲ್ಲ ಫಸ್ಟ್ ಬೇಡ ಅನ್ಲಿಕ್ಕೆ ಕಾರಣ ಏನು? ಯಾಕೆ ವಿನಾಕಾರಣ ಬಿಟ್ರಿ? ಅಲ್ಲ 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 ಅಲ್ಲ, ನಿಮ್ಮ ಕ್ವಶ್ಚನ್ಗೆ ಆನ್ಸರ್ ನಿಮ್ಮ ಕ್ವಶ್ಚನ್ ಅಲ್ಲೇ ಕೂಡಿದೆ. ಯಾಕೆ ಬಿಟ್ರಿ ಎಂಬುದು ಗೊತ್ತಾದರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಹಾಂ, ಶುಗರು ಹತ್ತಿರ ಬರಬಾರದು ಎಂಬ ಆಸೆಯಿಂದ ಬಿಟ್ರಿ. ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ಏನಾಯಿತು? ಶುಗರ್ ಬಂದರೂ ಪರವಾಗಿಲ್ಲ, ಅಮ್ಮ ನಿಶ್ಚಯ ಬಂದ. ಪದಾರ್ಥಗಳನ್ನು ಬಿಡೋದೇ ವೈರಾಗ್ಯ ಅಲ್ಲ. ಕಾಲ ಕಾಲಕ್ಕೆ ಸ್ವಾಮಿ ಏನು ಕೊಡುತ್ತಾನೆ? ಅನಿಷಿದ್ಧ ಭೋಗ ಪರಿತ್ಯಾಗಿ ಪಶುರೇವನ ಸಂಶಯ ಅಂದರು. ಭಗವಂತ ಕಾಲ ಕಾಲಕ್ಕೆ ಏನು ಉಣ್ಣು ಅಂತ ಕೊಟ್ಟಿದ್ದಾನೆ ಅದು ಬಿಡುವವನೂ ಪಶುವೇ ಅಂತ ಬೈತಾರೆ. ಆದರೆ ನಿಷಿದ್ಧವಾಗಿರಬಾರ್ದು, ನಿಷಿದ್ಧವಲ್ಲದ ಭೋಗ ಅಂದರು. ಸರಿ, ಇನ್ನ ಮುಂದೆ ಹೇಳುತ್ತಾರೆ. ಈ ಎರಡನೇ ಶಬ್ದವನ್ನೇ ದಾಸರಾಯರು ಸುಳಾದಿಗಳಲ್ಲಿ ಹೇಳಿದ್ದಾರೆ. ಶಬ್ದಾದಿ ವಿಷಯಗಳನ್ನು ಇಂದ್ರಿಯಗಳಲ್ಲಿ ಹೋಮ ಮಾಡುವ ಕ್ರಮ ವೈಶ್ವಾನರ ಅಗ್ನಿಹೋತ್ರ ಸುಳಾದಿ ಎಲ್ಲದರಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾ, ಒಟ್ಟಾರೆ ಏನು, ನಮ್ಮಲ್ಲಿ ವೈಶ್ವಾನರ ಅಗ್ನಿ ಭಗವಂತ ಇದ್ದಾನೆ, ಅವನಿಗೆ ಪದಾರ್ಥಗತ ಭಗವದ್ ರೂಪಗಳನ್ನು ಹೋಮ ಮಾಡೋದು. ಅವನಲ್ಲಿ ಪದಾರ್ಥದೊಳಗಿರುವ ಭಗವದ್ ರೂಪಗಳನ್ನು ಹೋಮಿಸುವುದೇ ನಿಜವಾದ ಯಜ್ಞ. ಅದಕ್ಕೆ ಊಟ ಕೂತಾಗ ವಾಸುದೇವನು ಅನ್ನದುಡು ನಾನಾ ಸುಭಕ್ಷದಿ ಸಂಕರ್ಷಣನು ಕೃತೀಶ ಪರಮ ಅನ್ನದೊಡು ಕೃತದೊಡಗನನು ವೃದ್ಧ. ಮುಂದೆ ಹೇಳ್ರಿ, ವಾಸವ ಅನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರ ನೆಲೆಸಿದನು. ಈ ಪರ್ಯಲರಿ ತುಂಬನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸುಯಜ್ಞಗಳಾಚರಿಸಿದವನು. ಹೋಪುದಿಪ್ಪುದು ಬಪ್ಪುದೆಲ್ಲರ ಮಾಪದಿ ಕದಿಷ್ಠಾನವೆನನು. ಕೃಪಾಪಯೋನಿಧಿ ಮಾತನಾಲಿಸುವನು ಜನನಿಯಂತೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಇದೇ ಒಂದು ಮಾತಿನ ಎಕ್ಸ್ಪ್ಲನೇಷನ್ ಎಲ್ಲ ಹಾಗೆ ಮಾಡ್ತಾ ಇದ್ದೀವ ನೋಡ್ಕೊಳ್ಳಿ ಅಷ್ಟೇ. ಆ ಊಟ ಕೂತಾಗ ಆಯಾ ಪದಾರ್ಥಗಳಲ್ಲಿ ಭಗವಂತನ ಸ್ಮರಣೆ, ನಮ್ಮಲ್ಲಿ ವೈಶ್ವಾನರಾಜ್ಞಿಯ ಚಿಂತನ. ಆ ವೈಶ್ವಾನರಾಜ್ಞಿಯ ಚಿಂತನ ಮಾಡುವಾಗ ಇದು ಈ ಕಡೆ ಬರಬೇಕಾ? ಬರ್ತಾ ಇದ್ದಲ್ಲ, ನಿಮ್ಗೆ ಬರ್ತಾ ಇದೆ. ನಮ್ಮಲ್ಲಿ ವೈಶ್ವಾನರಾಜ್ಞಿಯ ಚಿಂತನೆ ಕೇಳಿಸ್ತಾ? ಹೂ ಅಂದ್ರ ನಂಗೆ ಕೇಳಿಸ್ತ. ನಮ್ಮಲ್ಲಿ ವೈಶ್ವಾನರಾಜ್ಞಿಯ ಚಿಂತನೆ, ಅವನ 11 ಅವಯವಗಳ ಚಿಂತನೆ. ನಮ್ಮ ಉದರದಲ್ಲೇ ವೈಶ್ವಾನರಾಜ್ಞಿ, ಆ ವೈಶ್ವಾನರಾಜ್ಞಿಯ 11 ಅವಯವಗಳ ಚಿಂತನೆ, ಅವನ ಸುತ್ತೂ ಇರುವ ದ್ವಾರಪಾಲಕರ ಚಿಂತನೆ. ದ್ವಾರಪಾಲಕರ ಚಿಂತನೆ ಮಾಡಿ 5 ಆಹುತಿಗಳನ್ನು ಕೊಳ್ಳುವಾಗ ಆ 5 ಆಹುತಿಗಳನ್ನು ಆಯಾ ದ್ವಾರದಲ್ಲಿರುವ ದೇವತೆಗಳ ಮೂಲಕ ಭಗವಂತ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರದಿಂದ 5 ಆಹುತಿಗಳನ್ನು ಸ್ವೀಕಾರ ಮಾಡಬೇಕು. ಇದನ್ನು ಪ್ರಾಣಾಗ್ನಿಹೋತ್ರದಲ್ಲಿ ಹೇಳಿ ಅದೊಂದೇನಾ ಅಂದರು. ಕಣ್ಣಿಂದ ನೋಡಿದ್ವಿ, ಬೆಳಿಗ್ಗೆಯಿಂದ ನೋಡ್ತಾನೇ ಇರ್ತೀವಿ, ಯಾವಾಗ ನಮಗಿಷ್ಟವಾದ ನೋಡ್ತಾನೇ ಇರ್ತೀವಲ್ಲ. ನೋಡಿದ್ದೆಲ್ಲ ಕಣ್ಣಿಗೆ ಆಹಾರ, ಕೇಳಿದ್ದೆಲ್ಲ ಕಿವಿಗೆ ಆಹಾರ, ಮೂಸಿ ನೋಡಿದ್ದೆಲ್ಲ ಮೂಗಿಗೆ ಆಹಾರ, ಬಾಯಿಯಂತೂ ಇಟ್ಟಂತೆ ಹೌದಾ. ಕಿವಿಯಿಂದ ಶಬ್ದ, ಚರ್ಮದಿಂದ ಸ್ಪರ್ಶ ಹೌದಾ, ಚರ್ಮದಿಂದ ಸ್ಪರ್ಶ, ಇನ್ನು ಕಣ್ಣಿನಿಂದ ರೂಪ, ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ. ಇಷ್ಟೊಳಗೆ ಮುಗೀತು, ಎಲ್ಲ ಬರುತ್ತೆ. ನಾವು ಪಡುವ ಇಡೀ ಭೋಗವೆಲ್ಲ 5 ಇಂದ್ರಿಯಗಳ ಮೂಲಕವೇ. ಆ 5 ಇಂದ್ರಿಯಗಳಿಂದ ವಿಶೇಷವಾಗಿ ಏನೇನು ಹೋಗ್ತಾ ಇದೆ ಒಳಕ್ಕೆ, ಆಯಾ ಪದಾರ್ಥಗಳು ಕಣ್ಣಿನಿಂದ ನೋಡಿದಾಗ ರೂಪಗಳು ಇಲ್ಲೆಲ್ಲಿ ಇವೆಲ್ಲವೂ ಕೂಡ ಆಯಾ ಇಂದ್ರಿಯಗಳಿಗೆ ವಿಷಯ ಸಬ್ಜೆಕ್ಟ್ ಆಗಿದೆ. ಅದಕ್ಕೆ ಭಗವಂತ ಏಕಕಾಲದಲ್ಲೇ ಎಲ್ಲ ಇಂದ್ರಿಯಗಳಿಗೆ ಆಯಾ ಪದಾರ್ಥಗಳನ್ನು ಕೊಟ್ಟು ಅಲ್ಲಲ್ಲಿ ತಾನೇ ಆ ರೂಪಗಳಿಂದ ನಿಂತು ಎಲ್ಲಿ ಕಣ್ಣಿಗೆ ಊಟದ ಕಾಲಕ್ಕೆ ನೋಡೋಣ, ಒಂದು ಊಟದ ಕಾಲಕ್ಕೆ ನೋಡೋಣ. ಊಟದ ಕಾಲಕ್ಕೆ ನೋಡಿದಾಗ ನೋಡ್ತೀವಿ ಪದಾರ್ಥಗಳು ಹೇಗಿವೆ ಅಂತ. ಹೌದಾ? ಮೊದಲು ಸ್ಪರ್ಶ ಆಗೋದೇ ಕಣ್ಣು, ಮೊದಲು ಸ್ಪರ್ಶ ಆಗೋದೇ ಕಣ್ಣು. ನೋಡಿದಾಗ ಆ ಪದಾರ್ಥಗಳು ಇರಬೇಕಾದ ಸೈಜು ಶೇಪಲ್ಲಿ ಇಲ್ಲದಿದ್ದರೆ ಯಪ್ಪ ಅಂತ ಕಣ್ಣು ಆಚೆಗೆ ಹೋಗುತ್ತೆ. ಅದೇ ನೀವು ಹೇಳಿದ ಪದಾರ್ಥಗಳೇ ಸರಿಯಾಗಿ ಇದ್ದರೆ ಕಣ್ಣಿಂದ ನೋಡಿದ ಕೂಡಲೇ ಆನಂದ, ಮೊದಲದು ಅದು ಆನಂದ ಆಗುತ್ತೆ ನೋಡ್ರಿ. ನೀವು ಜಿಲೇಬಿ ತಿನ್ನೋದು ಸೆಕೆಂಡ್ರಿ, ಫಸ್ಟು ನೋಡಿದ ಕೂಡಲೇ ಶೇಪು ಸೈಜು ಎಲ್ಲ ಚೆನ್ನಾಗಿದ್ರೆ ಅಪ್ಪ ಆನಂದ, ಹುಳಿ ಬೀಳ್ತಾ ಇದೆ ಅದರಲ್ಲಿ ಇರಬೇಕಾದ ಲಕ್ಷಣಗಳಿದ್ದ ಹುಳಿ ಕಂಡ್ರೇ ಆನಂದ ಆಗ್ತಾ ಇರುತ್ತೆ. ಆದರೆ ಕಣ್ಣಿಗೆ ಆನಂದ ಆಯಿತು ಅಂದರೆ ಆ ರೂಪದೊಳಗೆ ಸ್ವಾಮಿ ಇದ್ದುಕೊಂಡು ಕಣ್ಣಿಗೆ ಆನಂದ ಕೊಟ್ಟ. ಬೀಳುವಾಗ ವಾಸನೆ ಬಂತು, ಏನು ಬುಡ ಹೋಗ್ತಿತ್ತು ಬೇಳೆ, ಬುಡ ಹಿಡಿದ ವಾಸನೆ ಬಡಿಸುವಾಗಲೇ ಬರ್ತಿತ್ತು. ಮೂಗಿಗೆ ಆನಂದ ಬರಲಿಲ್ಲ, ಅದಕ್ಕೆ ನಾಲಿಗೆ ಆನಂದ ಬರಲ್ಲ, ನಾಲಿಗೆ ಆನಂದ ಬರಲ್ಲ. ಮೂಗು ಕೆಲಸ ಮಾಡದಿದ್ರೆ ಆ ಟೈಮಲ್ಲಿ ನಾಲಿಗೆ ನೋಡುತ್ತೆ, ಆಗುತ್ತಾಗುತ್ತೆ. ನೋಡಿ ಮೂಗಿಗೂ ಆನಂದ ಬಂತು, ಒಳ್ಳೆ ಪರಿಮಳ ಬರುತ್ತಾ ಇದೆ, ಒಳ್ಳೆ ಪರಿಮಳ ಬರುತ್ತಾ ಇದೆ. ಅಲ್ಲಿ ಸುಖ ಕೊಟ್ಟ, ಅಲ್ಲಿ ಸುಖ ಕೊಟ್ಟ. ಆದ ಮೇಲೆ ಬಾಯಿಗೆ ಬಂತು, ಅಲ್ಲಿ ಸುಖ ಕೊಟ್ಟ. ಊಟದ ಕಾಲಕ್ಕೇನೆ ಎಷ್ಟು ಕಣ್ಣಿಗೂ ಸುಖ ಕೊಟ್ಟ, ಮೂಗಿಗೂ ಸುಖ ಕೊಟ್ಟ, ನಾಲಿಗೂ ಸುಖ ಕೊಟ್ಟ. ಇಷ್ಟರೊಳಗೆ ಪಕ್ಕದವರ ಮಾತಿನಿಂದಲೂ ಸುಖ ಕೊಟ್ಟ. ಹೌದು ಅಲ್ಲಂತೀರಾ? ಸುಖ ಬರೆದಿದ್ರೆ ಸುಮ್ಮನೆ ಮಾತಾಡ್ತೀರಾ? ಆ ಮಾತಿನಿಂದ ಏನೋ ಸುಖ ಬರ್ತಾ ಇದೆ. ಈ ಜಾಂಗರಿ ಅಂತ ಮಾಡ್ತಾರೆ, ಅದಕ್ಕೊಂದು ಹೆಸರಿಡಬೇಕ್ರಿ ಈ ಎರಡು ಪದಾರ್ಥಗಳಿಗೆ. ಒಂದು ಜಹಾಂಗೀರ್ ಅಂತ, ಒಂದು ಬಾದಶಾ ಅಂತ ಇಟ್ಟಿದ್ದಾರೆ. ಕುರುಕುರವರು ಹೆಸರೆಲ್ಲ ಇಟ್ಟು ಏನಾದರೂ ಒಳ್ಳೆ ಹೆಸರು ನೀವು ಸೆಲೆಕ್ಟ್ ಮಾಡಿ. ಟೋಟಲ್ ಹೆಸರೇ ಚೇಂಜ್ ಆಗ್ಬಿಡ್ಬೇಕು. ಅದು ಯಾವ್ದ್ರಿಂದ ತಯಾರು ಮಾಡ್ತಾರೆ ನೀವು ಇವತ್ತೆಲ್ಲ ಆಲೋಚನೆ ಮಾಡಿ ಒಳ್ಳೆ ಹೆಸರು ಕೊಡಿ, ಅದನ್ನು ನಾಮಕರಣ ಮಾಡಿಬಿಡೋಣ. ಅಲ್ಲ, ಅದು ಕೇಳಲಿಕ್ಕೂ ಚೆನ್ನಾಗಿರ್ಬೇಕು, ಕೇಳಲಿಕ್ಕೂ ಚೆನ್ನಾಗಿರ್ಬೇಕು. ಅಯ್ಯೋ ಅವೆಲ್ಲ ನಾವು ಬರಲ್ಲ, ಅದು ವ್ಯವಹಾರದಲ್ಲೂ ಸ್ವಚ್ಛ ಸುಂದರವಾಗಿರಬೇಕು. ಸುದರ್ಶನ ಚಕ್ರ ಇವೆಲ್ಲ ಚಕ್ಲಿ ಬರುತ್ತೆ, ಅವೆಲ್ಲ ಬರಲ್ಲ. ಆದ್ದರಿಂದ ಆಡು ಭಾಷೆಯಲ್ಲೂ ಚೆನ್ನಾಗಿ ಬರಲಾರನ. ಅಯ್ಯೋ ಅವೆಲ್ಲ ಮಾಮೂಲು ವ್ಯಕ್ತಿಗಳಿಗೂ ಬರಬೇಕು, ನಿಮಗೂ ಮಾತ್ರ ಬರಲಾಮ, ಎಲ್ಲರಿಗೂ ಬರಬೇಕು. ಆದರೆ ಈಗ ಸೆಲೆಕ್ಟ್ ಮಾಡಿ ಅದು ಜಹಂಗೀರ್ ಅಂತ ಯಾಕೆ ಬಂತು, ಅವನು ಮಾಡಿದ್ರು ಸತ್ತದ್ದು ಈಗ ಗೊತ್ತಿಲ್ಲ. ಕೊನೆಗೆ ಆ ಹೆಸರು ಅವನಿಗೆ ಅದಕ್ಕೆ ಬಂದಿದೆ. ಒಟ್ಟಾರೆ ನಾನೊಂದು ಕಡೆ ಎಲೆಯಲ್ಲಿ ಹಾಕಿದ್ರು, ಎಲೆಯಲ್ಲಿ ಹಾಕಿದ್ರು ತಿನ್ನಬೇಕು. ಆವಾಗೇ ಮೊಸರು ಮೊಸರು ಅಂತ ಬಂದರು. ನಾನಂದೆ ಇನ್ನ ಸ್ವೀಟ್ ತಿಂತಾ ಇದ್ದಾರೆ, ಆವಾಗೇ ಮೊಸರೇನಯ್ಯ? ಅದಕ್ಕಲ್ರಿ ಆ ಸ್ವೀಟ್ಗೆ ಮೊಸರು ಅಂದರು. ಹಾಂ, ಆವಾಗ ಪಕ್ಕದಲ್ಲಿ ಆಚಾರ ಹೇಳಿದರು, ಪಕ್ಕದಲ್ಲಿ ಆ ಗಟ್ಟಿ ಮೊಸರು ಇರುತ್ತಲ್ಲ ಆ ಮೊಸರು ನೀರಾಗಿರಬಾರ್ದು, ಚಾಕಿಂದ ಕಟ್ ಮಾಡಬೇಕು, ಅಂಥ ಮೊಸರು ಇರಬೇಕು. ಆ ಮೊಸರು ಎಂದರೆ ಆ ಮೊಸರು ಪ್ಲಸ್ ಸ್ವೀಟು ಅಲ್ಲ ಜಾಂಗ್ರಿ, ಅದನ್ನು ಎರಡು ಸೇರಿಸಿ ತಿಂದರೆ ಬಹಳ ರುಚಿ ಅಂದರು. ನಂಗೆ ಗೊತ್ತೇ ಇರ್ತಿಲ್ಲ, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಮಾತಿನಿಂದ ಆನಂದ, ಮಾತಿನಿಂದ ಎಕ್ಸ್ಟ್ರಾ ನಾಲಿಗೂ ಎಕ್ಸ್ಟ್ರಾ ಆನಂದ ಬಂತು. ಈ ರೀತಿಯಲ್ಲಿ ಸ್ವಾಮಿ ನೋಡಿ, ಆ ಎಲ್ಲ ಪದಾರ್ಥಗಳಿವೆ, ಪದಾರ್ಥಗಳಿವೆ. ಮೈಸೂರು ಪಾಕ್ ಹಾಕಿದರು, ಮೈಸೂರು ಪಾಕ್ ಹಾಕಿದರು, ಹಾಕಿದರೆ ನೋಡಲಿಕ್ಕೆ ಚೆನ್ನಾಗಿತ್ತು. ಮೂಗ್ಗೆ ಅದ್ಭುತ ವಾಸನೆ, ಅದಕ್ಕೆ ಕೈ ಮುಂದೆ ಹೋಗುತ್ತೆ ತಿನ್ನೋಣ. ಹೋದಾಗ ಸ್ಪರ್ಶ ಇಂದ್ರಿಯ ಅದನ್ನು ಮುರಿಲಿಕ್ಕೆ ನೋಡುತ್ತೆ, ಮುರಿತಾನೇ ಇಲ್ಲ. ಸುಖ ಬರ್ತಿಲ್ಲ ನೋಡಿ, ಅದನ್ನು ಮುಟ್ಟಿದ ಕೂಡಲೇ ಹಗೂರಾಗಿ ಮುರಿದರೆ ನೋಡಿ, ನಿಜವಾಗಿ ಹೇಳ್ತಾ ಇದ್ದೀನಿ ನಾನು, ಆ ಏನು ಪದಾರ್ಥ ಇದೆ ಅದು ಹಗೂರಾಗಿ ಮುರಿದ ಕೂಡಲೇ ಸುಖ ಇರುತ್ತೆ. ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಸ್ವಾಮಿದ ಕಲ್ಲ. ಒಬ್ಬ ಜುಜುಬಿ ಜೀವ ನಾವು ಎಲ್ಲೋ ಮೂಲೆಗೆ ನಮ್ಮ ಮೇಲೆ ಇಷ್ಟು ಕೇರ್ ತಗೊಂಡು ನಮ್ಮೊಳಗೆ ನಿಂತು ಕಾಲ ಕಾಲಕ್ಕೆ ಇಷ್ಟು ಇಂದ್ರಿಯಗಳ ಮೂಲಕ ಸುಖ ಕೊಡ್ತಾ ಕೊಡ್ತಾ ಬರ್ತಿದ್ದಾನಲ್ಲ, ಅವನ ಪೇಷನ್ಸ್ಗೆ ನಮಸ್ಕಾರ, ಅವನ ಇಂಟ್ರೆಸ್ಟ್ಗೆ ನಮಸ್ಕಾರ, ಆಸಕ್ತಿಗೆ ನಮಸ್ಕಾರ, ಅವನ ಸಹನ ಶಕ್ತಿಗೆ ನಮಸ್ಕಾರ, ಅವನ ಕರುಣೆಗೆ ನಮಸ್ಕಾರ. ಇದು ನೆನಪಾಗಬೇಕು ಊಟ ಗೋಕಾರಕ್ಕೆ. ಹೌದು, ಹೇ ಸ್ವಾಮಿ ಎಷ್ಟು ಕರುಣೆಯೋ ನಿನಗೆ. ಆವಾಗ ನೋಡಿ, ನಿಜವಾಗಿ ತಿನ್ನೋ ಮೈಸೂರು ಪಾಕ್ಕಿಂತ ಈ ಆಲೋಚನೆಯ ಕೊಟ್ಟ ರುಚಿ, ಹೇ ಸ್ವಾಮಿ ಅಂತ ಕಣ್ಣಲ್ಲಿ ನೀರು ಬಂದು ಅದು ಮೈ ಮನಸ್ಸೆಲ್ಲ ಮೈ ಆನಂದ ಬರಿತಾಗ ಆ ಆನಂದ ಮೈಸೂರು ಪಾಕಿನಲ್ಲಿ ಅಪ್ಪನಾಣೆ ಬರಲು ಬರಲು. ಅದಕ್ಕೆ ಹೇಳ್ತಾ ಇದ್ದಾರೆ ದಾಸರು, ನಿಮಗೆ ಆ ಪದಾರ್ಥಗಳು ತಿನ್ನುವಾಗ ಅವನ ನೆನಪೇ ಆದದ್ದೇ ಆದರೆ, ಅವನ ಕರುಣೆಯ ನೆನಪೇ ಆದದ್ದೇ ಆದರೆ, ಪದಾರ್ಥವನ್ನು ಮೀರಿದ ಸುಖ ಅಲ್ಲಿ ನಿಮಗೆ ಸಿಗುತ್ತೆ. ಈ ಥರ ಪದಾರ್ಥವನ್ನು ತಿನ್ನುವಾಗ ಅಥವಾ ಸುಖ ಪಡುವಾಗ ಅವನ ನೆನಪು ಬರ್ತಾ ಬರ್ತಾ ಹೋದರೆ ಆ ಸುಖಕ್ಕಿಂತ ಈ ಸುಖ ಜಾಸ್ತಿ ಜಾಸ್ತಿ ಅಂತ ಗೊತ್ತಾದಾಗ ಬರೀ ಆ ನೆಪ ಮಾಡಿಕೊಂಡು ಈ ಸುಖ ಯಾಕೆ, ಇದರಲ್ಲೇ ಕೂತು ಬಿಡೋಣ ಅಂತ ಸದಾ ದೇವರ ಚಿಂತನೆಯಲ್ಲಿ ಆನಂದ ಪಡುವ ಪ್ರವೃತ್ತಿ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಅವನನ್ನು ನೆನೆದರೆ ಬರುತ್ತೆ. ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾನೆ ಅಲ್ವೇ, ಅದನ್ನೇ ಹೇಳ್ತಾ ಇದ್ದಾರೆ. ಶಬ್ದಾದೀನ್ ವಿಷಯ ಅನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ನೋಡಿ, ಇಂದ್ರಿಯಗಳೇ ಹೋಮಕುಂಡಗಳು, ಇಂದ್ರಿಯಗಳೇ ಹೋಮಕುಂಡ, ಅಲ್ಲಿ ನಿಂತ ಭಗವದ್ ರೂಪವೇ ಅಗ್ನಿ, ಪದಾರ್ಥಗತ ಭಗವದ್ ರೂಪವೇ ತುಪ್ಪ, ಪದಾರ್ಥವೇ ತುಪ್ಪ ಅಲ್ಲ, ಪದಾರ್ಥದೊಳಗಿರುವ ಭಗವದ್ ರೂಪ ತುಪ್ಪ. ಹೋಮ ಮಾಡುವುದು ತತ್ವಾಭಿಮಾನಿಗಳು, ಹೋಮ ಮಾಡುವುದು ತತ್ವಾಭಿಮಾನಿಗಳು, ಸ್ವೀಕಾರ ಮಾಡುವುದು ಭಗವಂತ. ಯಜ್ಞ ನಡೀತಾ ಇದೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಒಳಗಿದ್ದವರು ತಿಳಿಸಿದರೆ ತಿಳಿಯುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಹಾಗೆ ನಮ್ಮಲ್ಲಿ ಯಜ್ಞ ಸದಾ ನಡೀತಾ ಇದೆ, ನಾನ್ ಸ್ಟಾಪ್ ಯಜ್ಞ. ಬೆಳಿಗ್ಗೆ ತೆಗೆದ ಕಣ್ಣು ರಾತ್ರಿವರೆಗೂ ಮುಚ್ಚೋದೇ ಇಲ್ಲ, ನೋಡ್ತಾನೇ ಇರ್ತೀವಿ, ನೋಡ್ತಾನೇ ಇರ್ತೀವಿ. ಕಿವಿಯೂ ಅಷ್ಟೇ, ಬಾಯಿ ಮಾತಾಡೋದು ಅಷ್ಟೇ, ಎಲ್ಲದರಿಂದ ಸುಖ ಬರ್ತಾನೇ ಇದೆ. ಮತ್ತೆ ಬಂದದ್ದು ಬಂದ ಹಾಗೆ ಭಗವಂತನಿಗೆ ಅರ್ಪಣೆ ಮಾಡುವುದು ದೀಕ್ಷಾ. ಇದರಲ್ಲೂ ಕೂಡ ಇದೆ ಏನು, ಹೇ ಸ್ವಾಮಿ ನನ್ನ ಇಂದ್ರಿಯಗಳೆಲ್ಲ ಎಲ್ಲ ಅನುಸಂಧಾನ ಸಂಕಲ್ಪ, ನನ್ನ ಇಂದ್ರಿಯಗಳೇ ಕುಂಡಗಳು, ಅಲ್ಲಿ ನೀನೇ ಅಗ್ನಿ ಉರಿತಾ ಇದೆಯಾ, ಪದಾರ್ಥಗಳೇ ಹೋಮ ಮಾಡುತ್ತಾ ಇದ್ದೇನೆ, ಆ ಪದಾರ್ಥಗಳ ಭಗವತ್ ರೂಪಗಳು ನಿನಗರ್ಪಿತ, ದೇವತೆಗಳ ಅರ್ಪಣೆ ಮಾಡುತ್ತಾ ಇದ್ದಾರೆ. ಹೇ ಸ್ವಾಮಿ, ಈ ಯಜ್ಞ ನಿನಗರ್ಪಿತ, ಈ ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ಏನೇನು ಪದಾರ್ಥ, ಯಾವ ಯಾವ ಇಂದ್ರಿಯಗಳಿಂದ ಏನೇನು ಸ್ವೀಕಾರ ಮಾಡುತ್ತೇನೋ ಅಲ್ಲಲ್ಲಿ ಬರತಕ್ಕ ನಿನ್ನ ರೂಪಗಳು ನಿನಗೆ ಸದಾರ್ಪಿತ ಹರಿಯೇ. ಮಾಡ್ಬೋದಾ? ಮಾಡಬಾರ್ದು ಹೇಳಿ, ಅದು ಸೈಲೆಂಟ್ ಆಗಿದ್ರಿ. ನಂಗೆ ಡೌಟ್ ಬರ್ತಾ ಇದೆ, ಅಷ್ಟು ಗಂಭೀರವಾಗಿಲ್ಲ ಇದ್ಬಿಟ್ರೆ. ಹೌದು, ಮಾಡಬಹುದು. ಆ ಮಾಡುವುದು ದೇವ ಅಂತ ಬೆಳಿಗ್ಗೆ ಸಂಕಲ್ಪ ಮಾಡಿದ್ವಿ, ಮತ್ತು ಊಟದ ಕಾಲಕ್ಕೆ ನೆನೆಸ್ಕೊಂಡಿಲ್ಲ. ಸಂಕಲ್ಪ ಕಾಲಕ್ಕೆ ಮಾತ್ರ ನೆನಪು, ಮತ್ತು ಊಟದ ಕಾಲಕ್ಕೆ ಎಲ್ಲ ಕಾಲಕ್ಕೆ ಏನೂ ಇಲ್ಲ. ಅದಕ್ಕೊಂದು ಕಾಲ ಕಾಲಕ್ಕೆ ತಿಳಿ ಎಲ್ಲಿ ಸ್ವಪರ ದೇಹದಲ್ಲಿ, ನಮ್ಮ ದೇಹದಲ್ಲಿ ಇನ್ನೊಬ್ಬರ ದೇಹದಲ್ಲಿ ಈ ರೀತಿ ತಿಳಿಯಬೇಕು. ಸರಿ, ನೆನಪಾಗಿತ್ತು ಒಂದು ವಿಷಯ ಹೇಳಿಬಿಡ್ತೇನೆ. ತಮಾಷೆ, ಇವರ ಪ್ರವಚನದಲ್ಲಿ ತಮಾಷೆಯೇ ಇರಲ್ಲ. ಕಿವಿಯ ಮೂಲಕ ಆನಂದ ಹೇಗಾಗುತ್ತೆ? ನಾವು ಚಿಕ್ಕ ಹುಡುಗರು ಕರ್ನೂಲ್ನಲ್ಲಿ ಇದ್ದಾಗ ನಮ್ಮ ಪಕ್ಕ ಮನೆ ಮಾಳಿಗೆ ಮೇಲೆ ಇನ್ನೊಬ್ಬರು ಇದ್ರು, ಗುರುರಾಜ ಅಂತ. ಗುರುರಾಜ ಹಬ್ಬ ಆಗ ಬ್ರಹ್ಮಚಾರಿ ಪಾಪ ಒಬ್ಬನೇ ಇದ್ದ. ನಮ್ಮ ಮನೆಯಲ್ಲಿ ಏನೋ ಒಂದು ಹಬ್ಬ ಹಾಡಿ ಆಗ್ತಾ ಇರುತ್ತಲ್ಲ, ಮಕ್ಕಳು ಎಲ್ಲ ಇದ್ದ ಮನೆ ಎಲ್ಲ ಅಡಿಗೆ ಮಾಡಿರ್ಬೇಕು, ಹೋಳಿಗೆ ಅಂಬೋಡೆ ಎಲ್ಲ ಇರಬೇಕು, ನಾವು ಊಟ ಕೂತಿರ್ಬೇಕು ಸರಿಯಾದ ಟೈಮಿನ ಪ್ರತ್ಯಕ್ಷ. ಊಟಕ್ಕಲ್ಲ, ಮಾತಾಡಲಿಕ್ಕೆ, ಮಾತಾಡಲಿಕ್ಕೆ ಪಾಪ. ಅವಾಗವಾಗ ಊಟ ಕರಿತಾ ಇದ್ರು, ಯಾವಾಗ ಬಂದ ಕಾಲಕ್ಕೆ ನಮಗೆಲ್ಲ ಹೊರಕೊಂಡು ಕೂತ್ಕೊಂಡು ತಿಂತಾ ಇದ್ರೆ ಬಂದು ಕೂತ್ಬಿಡೋದು. ಏನಪ್ಪ ಗುರುರಾಜ, ಏನು ತಿಂದು ಬಂದೀವೋ ಅಂತ ಕೇಳಿದ್ರೆ ಹಾಟ್ ಹಾಟ್ ಅನ್ನ. ಅದಕ್ಕೆ ಅದ್ಭುತ ಒಕ್ಕರಣೆ ಗೊತ್ತಲ್ಲ, ಕೊನೆಗೆ ಆತ ವರ್ಣಿಸೋರು ತಿಂದದ್ದೇನು ಒಕ್ಕರಣೆ ಅನ್ನ. ಆತ ಎಷ್ಟು ಹೇಗೆ ವರ್ಣಿಸ್ತಾ ಇದ್ದ ಅಂದರೆ, ನಮಗೆ ಥೂ ಈ ಹೋಳಿಗೆ ಎಲ್ಲ ವೇಸ್ಟ್, ಮೊದಲು ಹೋಗಿ ಆತನ ಒಗ್ಗರಣೆಯನ್ನು ತಿನ್ನಬೇಕು ಅಂತ ಅಷ್ಟು ಹಂಬಲ ಹೊರಬಿಡ್ತಾ ಇತ್ತು. ಮಾತಿನ ಚಕಮಕಿ ಹೇಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ದಟ್ಟ ನೆನಪಾಯಿತು ನನಗೆ, ಆತ ನೆನಪಾದ. ಸ್ವಾಮಿ ಹೇಗಾದರೂ ಕೊಡುತ್ತಾನೆ, ಸುಖ ಕೊಡುತ್ತಾನೆ, ಸುಖಪ್ರದನ ಆಗ್ತಾನೆ. ಸರಿ, ಮುಂದೆ ಎರಡು ಯಜ್ಞಗಳು ಗೊತ್ತಾಯಿತು. ಎರಡೇನ? ಎಷ್ಟು ಯಜ್ಞ ಗೊತ್ತಾಯಿತು? ಮೊದಲನೆಯದು ಯಾವ ಯಜ್ಞ? ಯಾಕೆ ಕೇಳ್ತಾ ಇದ್ದೀನಿ ನಿಮ್ಮನ್ನ, ಮರ್ತೇ ಹೋಗ್ತೀವಿ ಅಲ್ವಾ? ಮೊದಲನೇ ಯಜ್ಞ ಯಾವುದು? ಮೊದಲನೆಯದು ದೇವರೇ ಯಜ್ಞ, ಭಗವಂತನೇ ಅಗ್ನಿ, ಆತನ ಆನಂದವೇ ತುಪ್ಪ, ಆತನ ಆನಂದ ಆತನೇ ಪಡ್ತಾ ಇದ್ದಾನೆ, ಅದೇ ಯಜ್ಞ, ದೇವರೇ ಯಜ್ಞ. ಇನ್ನ ದೇವರ ಕುರಿತು ಸದಾ ಧ್ಯಾನ ಮಾಡುವುದು ಯಜ್ಞ, ಇಂದ್ರಿಯಗಳನ್ನ ನಿಗ್ರಹ ಮಾಡುವುದು ಇನ್ನೊಂದು ಯಜ್ಞ. ಇವೆಲ್ಲ ಮಾಡಬಹುದಲ್ಲ ಸ್ವಾಮಿ, ನೀನೇ ಯಜ್ಞನು, ಒಮ್ಮೆ ಆದ್ರೂ ಚಿಂತನೆ ಮಾಡ್ಬೋದ? ಆದಮೇಲೆ ಅವನ ಕುರಿತು 10 ನಿಮಿಷ ಆದರೂ ಧ್ಯಾನ ಮಾಡಬಹುದ? 1 ನಿಮಿಷ ಆದರೂ ಮಾಡಬಹುದ? ಅದಕ್ಕೆ ವಿಜಯದಾಸರು 1 ನಿಮಿಷ ಕೇಳಿಸ್ತಾರೆ, ದೀನನಾಗಿ 1 ನಿಮಿಷ ಧ್ಯಾನ ಮಾಡಲು ಶ್ರೀನಿವಾಸ ವಿಜಯ ವಿಠಲ ಒಲಿವ ಕಾಣಿರೋ ಅಂತಾರೆ. 1 ನಿಮಿಷ ಧ್ಯಾನ ಮಾಡಿ, ಈ ಧ್ಯಾನ ಯಜ್ಞ, ಇಂದ್ರಿಯ ನಿಗ್ರಹ. ಯಾವುದೋ ಒಂದರಲ್ಲಿ ಮಾಡಿರ್ತೀವಿ, ಎಲ್ಲದರಲ್ಲಿ ಮಾಡಿರಲ್ಲ, ಯಾವುದೋ ಒಂದರಲ್ಲಾದರೂ ಮಾಡಿರ್ತೀವಿ ಇಂದ್ರಿಯ ನಿಗ್ರಹ. ಹೌದಾ? ಬೆಳಗ್ಗಿಂದ ಬೆಡ್ ಕಾಫಿ ಕುಡಿಯದೆ ಸ್ನಾನ ಆದ ಮೇಲೆ ಕುಡಿದ್ವಿ. ಅಪ್ಪ ಒಂದು ಯಜ್ಞ ಇಂದ್ರಿಯ ನಿಗ್ರಹ ಇಲ್ಲ, ಇವತ್ತು ತೀರ್ಥ ಆಗೋ ತನಕ ನೋ, ಮಧ್ಯಾಹ್ನ ತೀರ್ಥ ಆಗೋ ತನಕ ಏನೂ ಮುಟ್ಟಲ್ಲ. ದೊಡ್ಡ ಯಜ್ಞ. ಕೆಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಆನ್ಮೀಕ ಆದ ಕೂಡಲೇ ಒಂದು ಇರುತ್ತೆ, ಪೇಪರ್ ನೋಡಬೇಕು ಅಂತ, ನ್ಯೂಸ್ ಪೇಪರ್ ನೋಡುವಂಥ ಅಭ್ಯಾಸ ಇರುತ್ತೆ. ಹೋಗಿ ತಟ್ಟ ನೋಡಿ ಪಟ ಪಟ ಅದು ನೋಡಿದಾಗಿದ್ರೆ ಇಲ್ಲ, ಇವತ್ತು ನ್ಯೂಸ್ ಪೇಪರ್ ಟಚ್ ಮಾಡಲ್ಲ. ಎಸ್, ಅದೊಂದು ಯಜ್ಞ. ಸಿಂಪಲ್ ಹೇಳ್ತಾ ಇದ್ದೀನಿ. ಏನು ದೊಡ್ಡ ದೊಡ್ಡದೆಲ್ಲ ಮಾಡಿ ಇಂದ್ರಿಯ ನಿಗ್ರಹ ಮಾಡಿಬಿಟ್ಟು ಏನು ಬೇಡ, ಚಿಕ್ಕ ಚಿಕ್ಕದು ನಡೆದಿರುತ್ತೆ. ನೆನಪಿಟ್ಟುಕೊಂಡು ದೇವರಿಗೆ ಕೊಡಿ, ನೆನಪಿಟ್ಟುಕೊಂಡು ದೇವರಿಗೆ ಕೊಟ್ಟರೆ ಖುಷಿ ಪಡ್ತಾನೆ ಸ್ವಾಮಿ. ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ಬಂಗಾರ ಬೆಳ್ಳಿ ಬೇಕಾಗಿಲ್ಲ, ಬಂಗಾರ ಬೆಳ್ಳಿ ಬೇಕಾಗಿಲ್ಲ, ಒಂದು ಡಬ್ಬಿಯಲ್ಲಿ ಅವರಿಗಾಗಿ ತೆಗೆದಿಟ್ಟ ಚಾಕ್ಲೇಟ್ ಕೊಟ್ಟರೆ ಖುಷಿ ಪಟ್ಟು ಕುಣಿತಾರೆ. ಹೌದು, ಏನು ಬಂಗಾರ ತೆಗೆದು ಕೊಡಬೇಕಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಹುಡುಕಿ 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 ಚಾಕ್ಲೇಟ್ ತರ ಚಿಕ್ಕ ಚಿಕ್ಕ ಚಿಕ್ಕದಿರುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಇಂದ್ರಿಯ ನಿಗ್ರಹ ಆಗಿರುತ್ತೆ. ಹೌದಾ, ಅದನ್ನು ದೇವರಿಗೆ ಕೊಡೋ ಕಾಲಕ್ಕೇನಿರಬೇಕು, ಇದು ನೀ ಮಾಡಿಸಿದ್ದು, ಅದೇ ಇಂಪಾರ್ಟೆಂಟ್. ಅವಾಗ ದೇವರಿಗೆ ಯಾಕೆ ತೃಪ್ತಿ ಅಂದರೆ ನಾ ಮಾಡಿಸಿದೆನೆಂಬ ಎಚ್ಚರ ಬಂತಲ್ಲ ನಿನಗೆ, ಅದಕ್ಕೆ ಖುಷಿ ಪಡುತ್ತಾನಂತೆ. ಒಂದು ಚಿಕ್ಕ ಇಂದ್ರಿಯ ನಿಗ್ರಹ, ಕೃಷ್ಣ ಇದು ನಿನಗೆ ಯಜ್ಞ. ನಂತರ ಯಾವ ಯಾವ ಇಂದ್ರಿಯಗಳಿಂದ ಯಾವ ಯಾವ ಕಾಲಕ್ಕೆ ಏನೇನು ಆನಂದ ಪಡ್ತಾ ಇದ್ದೇವೆ, ನಿನಗೆ ಯಜ್ಞ. ಆ ಕಾಲಕ್ಕೇನೆ ಅರ್ಪಣೆ ಮಾಡೋಣ. ಆವಾಗ ಕಾಲಕಾಲಕ್ಕೆ ಅರ್ಪಣ ಮಾಡಿದ ಫಲ ಎರಡನೇದೇನು ಸಿಗುತ್ತೆ, ದೇವರ ಸ್ಮರಣೆ ಕಾಲಕಾಲಕ್ಕೆ ಸಿಗ್ತಾ ಬರುತ್ತೆ. ನಾನು ಸುಖ ಮಾತ್ರ ಹೇಳಿದೆ, ಅವರು ದುಃಖಕ್ಕೂ ಬಂದರು. ಹೌದು, ಅದು ದೊಡ್ಡ ಸಬ್ಜೆಕ್ಟ್. ಯಾಕೆ ಅಂದರೆ ಒಂದೇ ಪದಾರ್ಥ, ಅದು ಚಿಂತನೆ ಮಾಡಬೇಕಲ್ವ. ಒಂದೇ ಪದಾರ್ಥ ಒಬ್ಬರಿಗೆ ಸುಖ ಕೊಡುತ್ತೆ, ಒಬ್ಬರಿಗೆ ದುಃಖ ಕೊಡುತ್ತೆ. ಅಲ್ಲ, ಪದಾರ್ಥವೇ ಕೊಡುತ್ತಾ ಇಲ್ಲ, ನಮ್ಮ ಸ್ವಾಮಿನೇ ಕೊಡ್ತಾ ಇದ್ದಾನೆ. ಅದರ ಮೇಲೆ ಅಯಿಷ್ಟ ಹೊಂದಿಸಿ ಒಬ್ಬರಿಗ ಮೈಸೂರು ಪಾಕ್ ಕಂಡ್ರೆ ಊಟ ಥರ ಮಾಡಿಬಿಡ್ತಾರೆ, ಮೈಸೂರು ಪಾಕಲ್ಲೇ ಮುಗಿಸ್ತಾರೆ. ಒಬ್ಬರಿಗದು ಎಲೆಯಲ್ಲಿ ಬಿದ್ದರೆ ಎದ್ದೋಗ್ತಾರೆ, ಹಾಗಿರ್ತಾರೆ. ಹಾಗೆ ಅದನ್ನು ನೋಡಿದಾಗ ಅದನ್ನು ನೋಡಿ, ನಿಮಗೆ ಸುಖ ಬರ್ತಾ ಇದೆ, ಅವರಿಗೆ ದುಃಖ ಬರ್ತಾ ಇದೆ, ಸ್ವಾಮಿ ನೀನೇ ಕೊಡ್ತಾ ಇದ್ದೀಯೋ. ಇದನ್ನ ದಾಸರು ಹೇಳ್ತಾರೆ, ನಿಮಗಾದಂತೂ ಮಾತ್ರ ಅಲ್ಲ ಇನ್ನೊಬ್ಬರದ್ದು ನೋಡಿ, ಅವರು ಸುಖದಿಂದ ತಿಂತಾ ಇದ್ದಾರೆ, ನಮಗೇನು ಹೋಗ್ತಾ ಇಲ್ಲ. ಆವಾಗಲೂ ಇದೇ ಚಿಂತನೆ ಮಾಡಿ, ಸ್ವಾಮಿ ನಿನ್ನೆಚ್ಛ ನಿನ್ನೆಚ್ಛ ನಿನ್ನೆಚ್ಛ. ಒಟ್ಟಾರೆ ಎಡಬಿಡದೆ ಊಟವೋ ಇನ್ನೊಂದೋ ಮತ್ತೊಂದೋ ಯಾವುದೋ ಒಂದು ಕರ್ಮ ನಮ್ಮಿಂದ ನಡೀತಾನೇ ಇದೆ. ನಾವು ಧ್ಯಾನ ಯೋಗಿಗಳಲ್ಲ, ಸದಾ ಧ್ಯಾನಕ್ಕೆ ಕೂಡಲಿಕ್ಕೆ ನಮಗಾಗಲ್ಲ, ಕರ್ಮಯೋಗಿಗಳು ಅಂದ್ರು. ಅಂದರೆ ಕರ್ಮದ ಮೂಲಕ ದೇವರಲ್ಲಿ ಮನಸ್ಸಿಡುವಂಥವರು ಹೆಚ್ಚಿಗೆ, ನಮ್ಮ ಧ್ಯಾನದ ಪಾಲು ಕಡಿಮೆ ನಮ್ಮದು. ಅದಕ್ಕೆ ಕರ್ಮದ ಮೂಲಕವೇ ದೇವರನ್ನ ಸತತ ಸತತ ನೆನೆತಾ ಹೋಗ್ಬೇಕು ಅದನ್ನ ಹೇಳಿದರು.
ಈ ಸುಖ ಪ್ರಾರಂಭ ದುಃಖ ಪ್ರಾರಂಭ ಕೆಲವರು
ಹೌದು ನಮ್ದೇ
ಇರಲಿ ದುಃಖ ಇರಲಿ, ಇದೊಂದು ಯೋಗ, ಇದು ಸುಯೋಗ.
ಸ್ವಾಮಿ ಕೊಟ್ಟದ್ದು,
ಸ್ವಾಮಿ ಕೊಟ್ಟದ್ದು
ಅದೇ ಯಜ್ಞ ಯೋಗ. ಹಾಗಾದ್ರೆ ಎಷ್ಟು ಯಜ್ಞಗಳಾಯ್ತು? ನಿಜವಾಗಿ ಹೇಳಿ, ಲೆಕ್ಕ ಮಾಡಿ. ನಾಲ್ಕು ನಾಲ್ಕೇ ಆಯ್ತು. ರಾಯರ್ ಅಂದ್ರು ಒಂದೆಲ್ಲಿಂದ ಎಕ್ಸ್ಟ್ರಾ ಬಂತು ಅಂತ. ರಾಯರು ಕರೆಕ್ಟಾಗಿ ನಾಲ್ಕು ಲೆಕ್ಕ ಮಾಡಿದ್ರು. ಯಾವ್ದ್ಯಾವುದು? ದೇವರೇ ಯಜ್ಞ, ದೇವರ ಕುರಿತಾಗಿ ಚಿಂತನೆ ಮಾಡುವುದು ಯಜ್ಞ, ಇಂದ್ರಿಯ ನಿಗ್ರಹ ಮಾಡುವುದು ಯಜ್ಞ, ಇಂದ್ರಿಯಗಳಲ್ಲಿ ಆಹುತಿ ಕೊಡೋದು ಯಜ್ಞ. ನಾಲ್ಕು ಯಜ್ಞಗಳು. ಈ ಹೇಳಿದ ನಾಲ್ಕು ಯಜ್ಞ ನಮಗೂ ಎಟಕುತ್ತೆ, ಹೌದಾ? ನಮಗೂ ಎಟಕುವ ಯಜ್ಞಗಳನ್ನೇ ದೇವ ಹೇಳಿದ. ಯಾವತ್ತಿನ ಶುರು ಮಾಡೋಣ? ಇವತ್ತಿಂದೆ ಇನ್ನ ಟೈಮ್ ಇದೆ, ಈಗಿಂದಲೇ ಶುರು ಮಾಡೋಣ. ಈಗಿಂದ ಶುರು ಮಾಡೋಣ ಬೇಡವಾ? ಯಾವಾಗ? ಪ್ರವಚನ ಮುಗಿದ ಮೇಲೆ? ಈಗ ಹೇಗೆ? ಹಾ, ಕಿವಿ, ಕಿವಿಯಿಂದ ಕೇಳುವ ಪ್ರತಿಯೊಂದು ಶಬ್ದ ಶಬ್ದ ಈ ಶ್ರೋತ್ರೇಂದ್ರಿಯದಲ್ಲಿರುವ ಭಗವದ್ ರೂಪಕ್ಕೆ, ಈ ಶಬ್ದದಲ್ಲಿರುವ ಭಗವದ್ ರೂಪಗಳನ್ನು ಆಹುತಿಯಾಗಿ ಕೊಡೋದೇ ಪ್ರವಚನ. ಪ್ರವಚನ ನೀವು ಕೇಳಿದ್ರು, ನಾನು ಹೇಳಿದ್ರು ಇಷ್ಟೇ. ನಾನು ಹೇಳೋ ಕಾಲಕ್ಕೆ ನನ್ನ ಅನುಸಂಧಾನ ಏನಿರಬೇಕು? ಎಲ್ಲ ಯಜ್ಞಕುಂಡಗಳೇ, ಎಲ್ಲರಲ್ಲಿ ಅಗ್ನಿ ಉರಿಯುತ್ತಾ ಇದೆ. ಅವರ ಕಿವಿಯೇ ಪ್ರಧಾನ ಅಗ್ನಿಕುಂಡ. ಅದರ ಮೂಲಕ ನನ್ನ ಮಾತುಗಳೆಂಬ ತುಪ್ಪವನ್ನು ಅಲ್ಲಲ್ಲಿರುವ ಭಗವಂತನಲ್ಲಿ ಹೋಮ ಮಾಡುತ್ತಾ ಇದ್ದೇನೆ. ನೀವು ಬಂದದ್ದನ್ನು ಸ್ವಾಮಿಗೆ ಅರ್ಪಣೆ ಮಾಡಿದರೆ ಪ್ರವಚನ ಕೇಳಿದ್ದು ಯಜ್ಞ, ಹೇಳಿದ್ದು ಯಜ್ಞ, ಒಟ್ಟಾರೆ ಇಡೀ ಬದುಕೇ ಯಜ್ಞ ಆಗಿಬಿಡುತ್ತೆ. ಹೀಗೆ ನಮ್ಮ ಬದುಕೇ ಯಜ್ಞ ಆಗಿದ್ದು ಯಾವುದರ ಮೂಲಕ? ಥಾಟ್ ಪ್ರಾಸೆಸ್, ಅನುಸಂಧಾನ. ಅಂದರೆ ಇಲ್ಲದ್ದು ತಿಳಿಯುವುದು ಅನುಸಂಧಾನ ಅಲ್ಲ, ಇದ್ದದ್ದನ್ನು ಚೆನ್ನಾಗಿ ತಿಳಿಯುವುದೇ ಅನುಸಂಧಾನ. ಸರಿ, ಇನ್ನು ಮುಂದೆ ಎಣ್ಣಕ್ಕೆ ಹೋಗೋಣವ? ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗಾಗ್ನವು ಜುಹ್ವತಿ ಜ್ಞಾನದೀಪಿತಿ. ಇನ್ನ ಕೆಲವರು ಯೋಗಿಗಳೇನು ಮಾಡ್ತಾರೆ ಅಂದರೆ ಹೇಳ್ತಾರೆ, ಇಂದ್ರಿಯ ಕರ್ಮಗಳನ್ನು, ಸರ್ವ ಇಂದ್ರಿಯ ಕರ್ಮಗಳು ಯಾವುದು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ.
ಅಲ್ಲ, ಜ್ಞಾನೇಂದ್ರಿಯ ಬಿಟ್ರಲ್ಲ,
ಜ್ಞಾನೇಂದ್ರಿಯ ಆಗ್ಬಿಟ್ರಿ. ಅದನ್ನು ಹಿಂದೆ ಹೇಳಿದರು, ಶಬ್ದಾದೀನ್ ಅಂತ ಹೇಳಿದಾಗ ಜ್ಞಾನೇಂದ್ರಿಯಗಳು ಹೇಳಿದರು. ಈಗ ಕರ್ಮೇಂದ್ರಿಯಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ಏನು? ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಅಥವಾ ಎಲ್ಲ ಇಂದ್ರಿಯ ಕರ್ಮಗಳು ಅಂತ ತಗೊಂಡ್ರೆ ಹಾಗೂ ತಗೋಬೋದು. ಅಲ್ಲಿ ಜ್ಞಾನೇಂದ್ರಿಯಗಳು ಹೇಳಿಬಿಟ್ಟಿದ್ದಾರಾದ್ರಿಂದ ಪುನಃ ಯಾಕೆ ಅಂತ ರಾಯರು ಇಲ್ಲಿ ಕರ್ಮೇಂದ್ರಿಯಗಳನ್ನು ಹೇಳ್ತಾರೆ. ಯಾವ್ದಾವುದು ಕರ್ಮೇಂದ್ರಿಯಗಳು? ವಾಕ್, ಪಾಣಿ, ಪಾದ, ಪಾಯು. ಪಾಯು ಅಂದರೆ ಮಲವಿಸರ್ಜನೇಂದ್ರಿಯವನ್ನು ಪಾಯು ಅಂತಾರೆ. ಮೂತ್ರಾದಿ ವಿಸರ್ಜನೇಂದ್ರಿಯವನ್ನು ಉಪಸ್ಥ ಅಂತ ಕರೀತಾರೆ, ಹೌದಾ? ಪಾಯು, ಉಪಸ್ಥ, ಇವೆಲ್ಲ ಇಂದ್ರಿಯಗಳು, ಹೌದಾ? ಸರಿ, ಮಾತಾಡುತ್ತೀರಿ, ವಾಗೇಂದ್ರಿಯ ವ್ಯಾಪಾರ ಆಗ್ತಾ ಇದೆ, ಪಾಣಿ ಗೊತ್ತು, ಪಾದ ಗೊತ್ತು. ಇನ್ನ ಯಾವ ವ್ಯಾಪಾರ ಆಗದೆ ಕೆಲವು ಸಲ ಮಾತ್ರ ವ್ಯಾಪಾರ ಮಾಡೋದು ಎರಡು ಇಂದ್ರಿಯ, ಹೌದಾ? ಯಾವುದು? ಪಾಯು, ಉಪಸ್ಥ. ಯಾವಾಗ? ಯಾವಾಗ? ಮಲಮೂತ್ರ ವಿಸರ್ಜನೆ ಮಾಡುವಾಗ ಮಾತ್ರ, ಹೌದು ಅಲ್ವ? ಅಲ್ಲ, ಸದಾ ನಡೆಯುತ್ತೆ. ನಡೆಯದಿದ್ರೆ ನಾವಿಲ್ಲಿ ಕೂಡ್ಲಿಕ್ಕಾಗಲ್ಲ. ಅಂದರೆ ಏನು ಅಂದರು, ಈ ಮಲಮೂತ್ರ ಇಂದ್ರಿಯಗಳಲ್ಲಿ ಈ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕಂಟ್ರೋಲಿಂಗ್ ನರ್ವ್ಸ್, ಸ್ಫಿಂಕ್ಟರ್ ನರ್ವ್ಸ್ ಅಂತಾರೆ. ಅದು ಮಲಮೂತ್ರ ಹೋಗದಂತೆ ಹಿಡಿಯುತ್ತೆ, ಅದು ಇಂದ್ರಿಯ ವ್ಯಾಪಾರವೇ. ಆ ಎರಡಿಂದ್ರಿಯ ವ್ಯಾಪಾರ ಸುಷುಪ್ತಿ ಅವಸ್ಥೆಯಲ್ಲೂ ನಡೀತಾ ಇರುತ್ತೆ. ನಾನ್ ಇಲ್ಲದಿದ್ದರೆ ಕೆಲವರಿಗೆ ಆ ಸುಷುಪ್ತಿ ಬಂದಾಗ ಎಲ್ಲ ಆಗಿಬಿಡ್ತಾ ಇರುತ್ತೆ, ಇನ್ನ ಕೆಲವರಿಗೆ ಎಚ್ಚರದಲ್ಲೇ ಆಗಿಬಿಡ್ತಾ ಇರುತ್ತೆ, ಕಂಟ್ರೋಲ್ ತಪ್ಪುತ್ತೆ. ಹೌದಾ?
ಮತ್ತೆ
ಎಸ್, ದೇವರೇ ನಮ್ಮ ಮಲಮೂತ್ರ ಕಂಡರಗಳ ಒಳಗೆ ತಾನಿರ್ತಾನೆ ರೀ. ಇದಂಥ ಕರುಣೆ, ಮಲಮೂತ್ರ ಸತತ ಟಚ್ ಇರುತ್ತೆ ಅದಕ್ಕೆ, ವಾಸನೆ ಮಯ. ಅಂಥ ಆ ಮಲಮೂತ್ರಗಳ ಕೋಣೆ, ಅದರ ಗೋಡೆ, ಅದರ ಕಣಕಣದಲ್ಲಿ ಅವ ಕೂತಿರ್ತಾನೆ. ನಿನಗೇನು ಕರ್ಮವೋ ನಮ್ಮ, ಅದೇ ಭಗವಂತನ ಕರುಣ. ಎಂಥ ಕರುಣೆ! ಅದಕ್ಕೆ ಹೇಳಿದರು ಸಾಧನೆ ಅಂದರೆ ಏನು, ದೇವರು ನಮ್ಮ ಮೇಲೆ ತೋರುವ ಕರುಣೆಯ ಪರಿಚಯವಾದರೂ ಮಾಡಿಕೊಂಡ್ರೆ ನಿಜವಾಗಿ ಅದು ನಿಜವಾದ ಸಾಧನೆ. ಹಾಗಾದರೆ ಇಂದ್ರಿಯ ಕರ್ಮಾಣಿ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಆ ಕರ್ಮೇಂದ್ರಿಯ ವ್ಯಾಪಾರ ತಥಾ ಪ್ರಾಣಕರ್ಮಾಣಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ನ ಶಬ್ದ ಹೇಳಿ ಹೋದರೆ ರುಚಿ ಇರಲ್ಲ. ನೈವೇದ್ಯಕ್ಕೆ ಬಂತ ಇಲ್ಲ, ಯಾರು ಹೇಳ್ತಾ ಇದ್ದ ಅಲ್ಲ, ಗಿರಿಧರ್ ಎಲ್ಲೇ ಇದ್ದಾರೆ ಅಲ್ಲ, ಎಲ್ಲಿ ಸ್ತೋತ್ರ ಕೇಳಿಸಿದ್ರೆ ಅದು ಗಿರಿಧರ ಅಂತಾನೆ ಎಲ್ಲರೂ ನಂಬಿಕೆ ಬರ್ತಾ ಇದೆ. ಇಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ವಾಕ್, ಪಾಣಿ, ಪಾದ, ಪಾಲು, ಉಪಸ್ಥ ಅಂತಾದ ಮೇಲೆ ಪ್ರಾಣ ವ್ಯಾಪಾರ ಯಾವುದು? ಉಸಿರಾಟ. ಅಪಾನದ ವ್ಯಾಪಾರ ಯಾವುದು ಅಂದರೆ ಮಲಮೂತ್ರ ವಿಸರ್ಜನಾದಿಗಳು. ಇನ್ನು ವ್ಯಾನನ ವ್ಯಾಪಾರ ಯಾವುದು ಅಂದರೆ ಬಿಗಿ ಹಿಡಿದು, ಉಸಿರು ಬಿಗಿ ಹಿಡಿದು ಮಾಡುವ ಏನೇನು ದೊಡ್ಡ ದೊಡ್ಡ ಬಂಡೆಗಳೆತ್ತೋದಾಗಲಿ, ನಾನ್ ಸ್ಟಾಪ್ ಆಗಿ ಪಾರಾಯಣ ಮಾಡೋದಾಗಲಿ, ಏನೇನೇ ಉಸಿರು ಕಟ್ಟಿ ಮಾಡುವ ವ್ಯಾಪಾರಗಳೆಲ್ಲ ವ್ಯಾನ ವ್ಯಾಪಾರ. ಬರ ಕೆಲವರು ಈ ಹಾಡುಗಾರಿಕೆಯಲ್ಲಿ ನಾನ್ ಸ್ಟಾಪ್ ಹಾಡು ಹೇಳ್ತಾರೆ, ಒನ್ ಅವರ್ ಗರ 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 ಹರ್ ಅಂತ ಹೇಳ, ಉಸಿರು ತಗೊಳ್ಳಲ್ಲ ಅವರು, ಉಸಿರು ತಗೊಳ್ಳದೆ ಹೇಳ್ತಿರ್ತಾರೆ. ಅವಾಗ